ಎಲ್ರು ಹೇಳಿ ನಾನೇನು ಚಿಂತೆ ಮಾಡೋದಿಲ್ಲ, ನಾನು ಮುಂದೆ ಸಾಕ್ತೇನೆ. ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ಆತಂಕ ವ್ಯಾಕುಲಗೊಳ್ಳಬೇಡಿ, ಚಿಂತಿಸಬೇಡಿ. ನೀವೇನು ತಿನ್ನಬೇಕು, ಏನು ಕುಡಿಯಬೇಕು, ನಿಮ್ಮ ದೇಹದ ಬಗ್ಗೆ ಏನು ಹೊತ್ಕೋಬೇಕೆಂದು. ಜೀವಿತವು ದೊಡ್ಡದಲ್ಲವೇ? ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ಶರೀರವು ಹೆಚ್ಚಿನದಲ್ಲವೇ? ಆಕಾಶದ ಪಕ್ಷಿಗಳನ್ನು ನೋಡಿರಿ, ನಾವು ನಿಂತದನ್ನು ನೋಡಬೇಕು. ಹಕ್ಕಿ ಕೊಂಬೆ ಮೇಲೆ ನಿರಾಶೆಗೊಂಡು ಕುಳಿತದ್ದ ನಾನು ಕಂಡಿಲ್ಲ. ಪಕ್ಷಿಗಳನ್ನು ನೋಡೋ ಜನರಿದ್ದಾರೆ, ಅಲ್ಲೊಂದು ಕಾರಣ ಬರಬೇಕು. ಅವು ಕೊಂಬೆಯ ಮೇಲೆ ಕುಳಿತು ನನ್ನ ಮುಂದಿನ ಹುಳಿಯಲ್ಲಿಂದ ಬರುತ್ತೇನಲ್ಲ. ದೇವರಷ್ಟು ಸೋಜಿಗ, ಆತ ಇಡೀ ವಿಶ್ವವನ್ನು ಹಿಡಿದುಕೊಂಡು ನಿಭಾಯಿಸ್ತಾನೆ. ಸತ್ಯವೇದ ಇಬ್ರಿಯದಲ್ಲಿ ಹೇಳುತ್ತೆ, ಆತ ನಕ್ಷತ್ರಗಳು ಒಂದಕ್ಕೊಂದು ತಗಲದಂತೆ, ಗ್ರಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯದಂತೆ, ಮತ್ತು ಎಲ್ಲವೂ ಎಲ್ಲದರ ಸುತ್ತ ಸುತ್ತುವಂತೆ ನೋಡ್ಕೋತಾನೆ. ಅದೆಷ್ಟು ಅದ್ಭುತ! ಮತ್ತದುವೇ ದೇವರ ಸಾರ್ವಭೌಮತ. ಆದರೆ ನಾವು ಕೆಲವು ಕ್ಷುಲ್ಲಕ ಸಂಗತಿಗಳಿಗೆ ಚಿಂತಿಸಬೇಕು ಅಂದುಕೊಳ್ಳುತ್ತೇವೆ. ಜನ ನಮ್ಮ ಬಗ್ಗೆ ಏನಂದ್ಕೋತಾರೆ ಚಿಂತಿಸ್ಬೇಕಿಲ್ಲ? ಜನ ನಮ್ಮ ಬಗ್ಗೆ ಏನಂದ್ಕೋತಾರೆ ಚಿಂತಿಸ್ಬೇಕಿಲ್ಲ? ಬನ್ನಿ, ಯಾರಿಗೂ ಇದು ಬೇಕಾಗಿದೆ. ಜನ ನಮ್ಮ ಬಗ್ಗೆ ಏನಂದ್ಕೋತಾರೆ ಚಿಂತಿಸ್ಬೇಕಿಲ್ಲ. ಯಾಕೆ ಗೊತ್ತೇ, ಅವ್ರು ತಮಗೆ ಹೇಗಾದ್ರೂ ಏನ್ ಬೇಕಾದ್ರೂ ಚಿಂತಿಸ್ತಾರೆ. ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತಲ್ಲ, ಕೊಯ್ಯಲ್ಲ, ಕಣಜದಲ್ಲಿ ಕೂಡಿಸಿಡಲ್ಲ, ಪರಲೋಕದ ತಂದೆ ಪೋಷಿಸ್ತಾನೆ. ಅವುಗಳಿಗಿಂತ ನೀವು ಶ್ರೇಷ್ಠರಲ್ಲವೇ? ಪಕ್ಕದ ವ್ಯಕ್ತಿಗೆ ಹೇಳಿರಿ, ನಾನೊಂದು ಹಕ್ಕಿಗಿಂತ ಯೋಗ್ಯನಾಗಿದ್ದೇನೆ. ನಾನು 27ನೇ ವಚನ ಇಷ್ಟಪಡುತ್ತೇನೆ. ನಿಮ್ಮಲ್ಲಿ ಯಾವನಾದರೂ ಚಿಂತೆ ಮಾಡಿ ತನ್ನ ನೀಳವನ್ನು ಒಂದು ಮೊಳ ಉದ್ದ ಬೆಳೆಸಿಕೊಳ್ಳಲು ಸಾಧ್ಯವಾಯಿತೆ? ನೀವು ಗಿಡ್ಡವಾಗಿದ್ದರೆ ಗಿಡ್ಡ ಅಷ್ಟೇ, ಹೌದಲ್ಲ? ತಾವು ಕ್ರೈಸ್ತನಲ್ಲಿ ಯಾರಾಗಿದ್ದೇವೆ ಎಂದು ತಿಳಿದುಕೊಂಡು ಆತ್ಮವಿಶ್ವಾಸದಿಂದ ಇರೋ ಜನರು ನಂಗಿಷ್ಟ, ಸತ್ಯವೇದದ ಜಕ್ಕಾಯ ನಂಗಿಷ್ಟ, ಅವನು ಕುಳ್ಳ ವ್ಯಕ್ತಿಯಾಗಿದ್ದ, ನಿಜವಾಗಿಯೂ ಗಿಡ್ಡ, ಅಲ್ಲಿ ಬರುತ್ತಿದ್ದ ಯೇಸುವನ್ನು ನೋಡಬೇಕೆಂದಿದ್ದನು, ಆದರೆ ಆತ ಗಿಡ್ಡನಾಗಿದ್ದ. ಆತ ಬೇರೆ ಜನರನ್ನು ದಾಟಿ ಮೇಲೆ ನೋಡಲಾಗುತ್ತಿರಲಿಲ್ಲ. ಅವನು ಮಾಡಿದ್ದನ್ನು ಇಷ್ಟಪಡುತ್ತೇನೆ, ಹೋಗಿ ಕುಳಿತು ದುಃಖಿಸುತ್ತಾ ಹೀಗೆ ಹೇಳಲಿಲ್ಲ, ಅಯ್ಯೋ ದೇವರೇ, ನಾನು ಕುಳ್ಳನಾಗಿರಬಾರದಿತ್ತು. ನಾನು ಕುಳ್ಳನಾಗಿರೋದ್ರಿಂದ ಏನೂ ಮಾಡೋಕ್ಕಾಗುವುದಿಲ್ಲ, ನನಗೆ ಕುಳ್ಳನಾಗಿರಲು ಇಷ್ಟವಿಲ್ಲ, ನಾನು ಉದ್ದಾಗಬೇಕು. ಆತ ಹಾಗೆ ಅನ್ನಲಿಲ್ಲ, ಅವನು ಗುಂಪಿನಿಂದ ಮುಂದಕ್ಕೆ ಓಡಿ ಹೋಗಿ ಒಂದು ಆಲದ ಮರವನ್ನು ಹತ್ತಿದ್ದನು. ಮತ್ತೆ ಯೇಸು ಅಲ್ಲಿಗೆ ಬಂದಾಗ ಜಕ್ಕಾಯನೇ, ಕೆಳಗಿಳಿದ್ಬಾ, ನಂಗೆ ನಿನ್ನ ಮನೇಲಿ ಊಟ ಮಾಡಬೇಕು. ಅದ್ ನಂಗೆ ಯಾಕೆ ಇಷ್ಟ ಗೊತ್ತೆ, ಅವನ ಜೀವಿತದಲ್ಲಿ ಒಂದು ಸಮಸ್ಯೆ ಎಂದು ತಿಳಿದ ಬಗ್ಗೆ ಕೊರಗುವ ಬದಲಾಗಿ ಅದರ ಬಗ್ಗೆ ಒಂದು ಸಕಾರಾತ್ಮಕ ಮನೋಭಾವನೆ ಇತ್ತು. ತನಗೆ ಮಾಡಲಾಗದ ಬಗ್ಗೆ ಚಿಂತಿಸುವುದಕ್ಕೆ ಬದಲಾಗಿ ಮಾಡಲಾಗುವುದನ್ನು ಕಂಡುಕೊಂಡ. ಆತನ ನಿರ್ಧಾರದ ಗುಣವನ್ನು ದೇವರು ಮೆಚ್ಚಿ ಹೇಳಿದ, ನಾನಿಂದು ನಿನ್ನ ಮನೆಗೆ ಬರುತ್ತೇನೆ. ನಿಮಗೆ ಮಾಡಲಾಗದ್ದನ್ನು ಯೋಚಿಸಿ, ಬೇರೆ ಎಲ್ಲರನ್ನು ನೋಡಿ, ಅವರ ಜೊತೆ ಹೋಲಿಸಿ, ಅವರಂತೆ ಇರಬೇಕಿತ್ತೆಂದು ಅವರ ಬಗ್ಗೆ ಅಸೂಯೆ ಪಟ್ಟು ದ್ವೇಷಿಸುವುದನ್ನು ನಿಲ್ಲಿಸಿ ಹೇಳಿ, ಅದೇನಾಗಿದೆಯೋ ಅದೇ, ನಾನದನ್ನು ನೋಡ್ಕೋತೀನಿ, ನನಗೆ ಇಲ್ಲದೇ ಇರುವುದನ್ನು ದೇವರು ನನಗೆ ಮಾಡ್ತಾನೆ ಅಂತ ಹೇಳಿ. ನಾನು ಮಾತನಾಡೋದು ಬಿಟ್ಟು ಇನ್ನೇನು ಮಾಡಲಾರೆ ಅಷ್ಟೇ, ಆದ್ರದ ಕೆಲಸಕ್ಕೆ ಬರುತ್ತೆ. ನಾನದನ್ನು ಬಿಟ್ಟು ಇನ್ನೇನು ಮಾಡಲಾರೆ ಅಂದರೆ, ನನಗೆ ಸಾಕಷ್ಟು ಪ್ರಜ್ಞೆ ಇದೆ ಮತ್ತು ಸ್ವಲ್ಪ ವ್ಯವಹಾರ ಜ್ಞಾನವೂ ಇದೆ. ಅಂದರೆ ನಾನು ನೋಡಿ ಜನರನ್ನು ನಿಭಾಯಿಸಬಲ್ಲೆ, ಆದರೆ ಮುಖ್ಯವಾಗಿ ನಾನು ಮಾತನಾಡಬಲ್ಲೆ. ನಿಮಗೆ ಸಾಧ್ಯವಿರುವುದನ್ನು ಯಾಕೆ ಮಾಡಲು ಆರಂಭಿಸಬಾರ್ದು? ಅದು ಸಾಧ್ಯವಾಗುವಂತೆ ದೇವರನ್ನು ನಂಬಿ. ಚಿಂತಿಸುವುದರಿಂದ ನಿಮ್ಮ ಎತ್ತರವನ್ನು 1 ಇಂಚ್ ಕೂಡ ಹೆಚ್ಚು ಮಾಡಲಾರ್ರಿ. ನೀವೇಕೆ ಕಾತರರಾಗಬೇಕು? ವಚನ 28, ಮತ್ತು ಉಡುಪಿಗಾಗಿ ನೀವು ಏಕೆ ಚಿಂತೆ ಮಾಡುತ್ತೀರಿ? ಹೊಲದಲ್ಲಿ ತಾವರೆಗಳು ಹೇಗೆ ಬೆಳೆಯುತ್ತವೆ, ಅವು ಕಷ್ಟಪಡುವುದಿಲ್ಲ, ನೂಲುವುದೂ ಇಲ್ಲ. ಸೊಲೋಮೋನನು ಸಹ ತನ್ನ ಎಲ್ಲ ವೈಭವದಲ್ಲಿಯೂ ಇವುಗಳಲ್ಲಿ ಒಂದರಂತೆಯಾದರೂ ಧರಿಸಿರಲಿಲ್ಲ. ನೋಡಿ, ಅದು ಬಹಳ ಸೂಚಕ. ದೇವರು ಉಂಟು ಮಾಡಿರುವ ಸೃಷ್ಟಿಯಲ್ಲಿ ಇರುವಂತಹ ಸಂಗತಿಗಳನ್ನು ನೋಡುವಾಗ ಆತನು ಎಷ್ಟು ಅದ್ಭುತವಾಗಿದ್ದಾನೆ ಎಂಬುದನ್ನು ಹೇಗೆ ನೆನಪಿಸುತ್ತಿದ್ದಾನೆ ಎಂದು. ನಾನು ಸಿಂಹಗಳು, ಹುಲಿಗಳು, ಚಿರತೆಗಳು, ಕರಡಿಗಳನ್ನು ತೋರಿಸುವ ದೃಶ್ಯಗಳನ್ನು ನೋಡಲು ಇಷ್ಟಪಡುತ್ತೇನೆ. ಮತ್ತು ನಾನು ಟಿವಿಯಲ್ಲಿ ಪ್ಲಾನೆಟ್ ಅರ್ಥ್ ಮತ್ತು ಲೈಫ್ ನೋಡಲು ಇಷ್ಟಪಡುತ್ತೇನೆ. ಈಗ ಅವರು ವಲಸೆಯ ಬಗ್ಗೆ ಟಿವಿಯಲ್ಲಿ ತೋರಿಸ್ತಿದ್ದಾರೆ, ಮತ್ತು ನಾನು ಕೇವಲ ನೋಡಿ ನಾನು ತುಂಬಾನೇ ಆಶ್ಚರ್ಯಗೊಳ್ಳುತ್ತೇನೆ. ಅಂದರೆ ದೇವರು ಹೇಗೆ ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಕೀಟ, ಆ ಕೀಟಗಳು ಎಷ್ಟೇ ಚಿಕ್ಕದಾಗಿರಲಿ, ಅವು ಗಣನೆಗೆ ಬಾರದವುಗಳಾಗಿರಲಿ, ಅವಕ್ಕೆ ತಮ್ಮನ್ನು ರಕ್ಷಿಸಿಕೊಳ್ಳುವ ಒಂದು ಮಾರ್ಗವಿದೆ. ಆಶ್ಚರ್ಯಕರ, ದೇವರು ಎಲ್ಲವುಗಳನ್ನು ನೋಡಿಕೊಳ್ಳುತ್ತಾನೆ. ನಾವು ಆತನ ಸೃಷ್ಟಿಯಲ್ಲಿ ಮೇಲೆ ಇದ್ದೇವೆ. ಆತನು ನಮ್ಮನ್ನು ಬೆಳೆಯ ತಿರುಳು ಎಂದು ಪರಿಗಣಿಸಿದ್ದಾನೆ. ಆತ ಸಂದೇಶ ಕೊಡುತ್ತಾನೆ, ನಾನು ಹಕ್ಕಿಗಳನ್ನು ನೋಡಿಕೊಳ್ಳುತ್ತಿದ್ದರೆ ನಿಮ್ಮನ್ನು ನೋಡಿಕೊಳ್ಳುವುದಿಲ್ಲವೇ ಎಂದು. ನಾನು ಹೂಗಳನ್ನು ಮಾಡಿದ್ದರೆ ನಾನು ನಿಮ್ಮ ಬಗ್ಗೆ ಚಿಂತೆ ಮಾಡುವುದಿಲ್ಲವೇ? ಈ ಸಂಗತಿಗಳು ನಿಜವಾಗಿ ದೇವರ ಸೃಷ್ಟಿಯ ಮಹತ್ವ ಮತ್ತು ಉನ್ನತಿಗೆ ಹೋಲಿಸಿದರೆ ನಗಣ್ಯವಾಗಿರುವುದಾಗಿದೆ. ನೀವು ನಿಮ್ಮ ಜೀವಿತವನ್ನು ಈಗಾಗಲೇ ಚಿಂತೆಯಲ್ಲಿ ವ್ಯರ್ಥ ಮಾಡಿದ್ದೀರಿ. ಈ ರಾತ್ರಿ ನೀವು ಚಿಂತೆ ಬಿಟ್ಟು ಮುಂದೆ ಸಾಗಲು ಪ್ರಯತ್ನಿಸಿ. ನಿಮ್ಮಲ್ಲಿ ಎಷ್ಟು ಜನ ಚಿಂತೆ ಮಾಡ್ತೀರಿ? ಎಷ್ಟು ಜನ ಸಂಗತಿಗಳನ್ನು ಬಿಂಬಿಸಲು ಪ್ರಯತ್ನಿಸುತ್ತೀರಿ? ಆಯ್ತು, ನನಗೆ ಸರಿಯಾದ ಗುಂಪು ಸಿಕ್ಕಿದೆ. ಇಲ್ಲಿ ಕೈ ಎತ್ತದೆ ಇರುವವರು ನೀವು ನಮ್ಮ ಬಗ್ಗೆ ದುಃಖಿಸಬಹುದು. ನೀವೀಗ ಚಿಂತಿಸುತ್ತಿರುವ ಅನೇಕ ಸಂಗತಿಗಳು ಹೇಗೂ ಆಗುವುದಿಲ್ಲ. ವಚನ 31 ಆದ ಕಾರಣ ನಾವೇನು ಊಟ ಮಾಡಬೇಕು, ಇಲ್ಲವೇ ಏನು ಕುಡಿಯಬೇಕು, ಇಲ್ಲವೇ ಯಾವುದನ್ನು ಧರಿಸಬೇಕು ಎಂದು ಚಿಂತೆ ಮಾಡಬೇಡಿರಿ. ನಾವು ಏನ್ಮಾಡುದು? ಸೈತಾನನು ಪ್ರತಿದಿನ ಬೆಳಿಗ್ಗೆ ಒಂದು ದೆವ್ವವನ್ನು ನಮ್ಮ ಭುಜದ ಮೇಲೆ ಕಿರುಚಲು ಕಳಿಸ್ತಾನೆ ಎಂದು ನನಗನ್ಸುತ್ತೆ. ನೀ ಏನ್ ಮಾಡ್ತಿ ಎಂದು. ನಾವು ನಮಗಿರುವ ಪ್ರಶ್ನೆಗಳಿಗೆ ಹೇಗಾದರೂ ಉತ್ತರ ಪಡೆದುಕೊಳ್ಳಬೇಕೆಂದು ಭಾವಿಸ್ತೇವೆ. ನಾನು ಹೇಳುತ್ತೇನೆ, ನಂಬಿಕೆ ನಿಮ್ಮನ್ನು ಅದು ಗೊತ್ತಿಲ್ಲದಿದ್ದರೂ ಆರಾಮಾಗಿ ಇರುವಂತಹ ಸ್ಥಿತಿಗೆ ತರುತ್ತದೆ. ನಿಮ್ಮಲ್ಲೆಷ್ಟು ಜನ ಹಾಗೆ ಹೇಳುವರಿದ್ದೀರಿ? ನಾನು ಏನು ಮಾಡುತ್ತೇನೋ ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಏನು ಮಾಡುತ್ತೇನೋ ಗೊತ್ತಿಲ್ಲ ಎಂದು ಹೇಳಿ ಪೇಚಾಟವಿಲ್ಲದೆ ಆರಾಮಾಗಿರ್ತೀರಿ. ನಂಗೇನಾದರೂ ಬೇಕಾಗಿದ್ದಾಗ ದೇವರು ನನಗೆ ಹೇಳುತ್ತಾನೆ. ಓ, ನಾನು ತರ್ಕ ಮಾಡುತ್ತಾ ಕೆಟ್ಟದಾಗಿದ್ದೆ. ಎಲ್ಲವೂ ಬಿಂಬಿಸಲ್ಪಡಬೇಕು, ಎಲ್ಲವೂ ಸರಿಯಾದ ಸ್ಥಿತಿಯಲ್ಲಿರಬೇಕೆಂದು ಸದಾ ಯೋಚಿಸುತ್ತಿದ್ದೆ. ಮತ್ತು ಕಾತರತೆಗಳ ವಿಷಯದಲ್ಲಿ ಕೂಡ ಕಾತರತೆಯು ನಾಳಿನದನ್ನು ಹಿಂದೆ ಬಿಂಬಿಸುವುದೆಂದು ನಂಬಿದ್ದೆ. ಇಲ್ಲದೇ ಇರುವುದನ್ನು ಬಿಂಬಿಸಲು ಪ್ರಯತ್ನಿಸುವುದು ಸಮಯವನ್ನು ವ್ಯರ್ಥ ಮಾಡುತ್ತದೆ. ನಾನು ಚಿಕ್ಕವಳಿರುವಾಗ ಅಂತಹ ಅಭ್ಯಾಸದಲ್ಲಿದ್ದೆ, ಏಕೆಂದರೆ ಅನಿಶ್ಚಿತ ಪರಿಸ್ಥಿತಿಯಲ್ಲಿದ್ದೆ. ನಾನು ಅಸುರಕ್ಷಿತ ಎಂದು ಭಾವಿಸಿದ್ದೆ ಮತ್ತು ಯಾವಾಗ ಏನಾಗುತ್ತದೆ ಎಂದು ತಿಳಿಯದೇ ಇದ್ದೆ, ಏಕೆಂದರೆ ನನ್ನ ತಂದೆ ಅನಿಶ್ಚಿತವಾಗಿದ್ದರು. ನಾನು ಸುರಕ್ಷಿತಳಾಗಿ ಇರುವುದನ್ನು ದೃಢಪಡಿಸಿಕೊಳ್ಳಲು ಪ್ರಯತ್ನಿಸುವ ಒಂದು ಯತ್ನವಾಗಿ ನಾನು ನನ್ನ ಮನಸ್ಸಿನಲ್ಲಿ ಊಹೆಗಳನ್ನು ತಂದೆ ಮಾಡದಿರಲೆಂದು ಯತ್ನಿಸುತ್ತಿದ್ದೆ. ನಾನು ಸ್ಥಳದಲ್ಲಿ ಇರಬಾರದು ಅಥವಾ ಅವರನ್ನು ತಳಮಳೆಗೊಳಿಸುವ ಯಾವುದನ್ನು ಮಾಡಬಾರದು ಎಂದು ಯೋಚಿಸುತ್ತಿದ್ದೆ. ನಾನು ನಿರ್ದಿಷ್ಟ ಸಮಯದಲ್ಲಿ ಹೇಗೆ ಇರಬೇಕೆಂದು ತಿಳಿಯುವುದು ಕಷ್ಟವಿತ್ತು. ನನ್ನ ಜೀವಿತದಲ್ಲಿ ಒಂದು ಗುರಿಯೇ ದೇವರು ಈಗ ಇಲ್ಲಿ ಇರುವುದು, ನನಗೆ ಆತನು ಇಲ್ಲಿ ಇರುವುದು ಮತ್ತು ನಾನು ಆತನೊಡನೆ ಆನಂದಿಸಬೇಕು. ದೇವರಿಲ್ಲದಿರುವ ಕಡೆ ನನಗಿರಲು ಇಷ್ಟವಿಲ್ಲ. ಆತನೆಲ್ಲಿದ್ದಾನೋ ಅಲ್ಲೇ ನಾನು ಇರಬೇಕು. ಮತ್ತು ನಾವು ಅದನ್ನು ಉದ್ದೇಶಪೂರ್ವಕವಾಗಿ ಕಲಿತುಕೊಳ್ಬೇಕು. ವಚನ 34 ನೋಡೋಣ, ಜೊತೆಯಲ್ಲಿ 33 ನೋಡೋಣ. ಆದರೆ ಮೊದಲು ನೀವು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಏಕೆಂದರೆ ಇವುಗಳ ಕೂಡ ಅವೆಲ್ಲವುಗಳು ಕೂಡಿಸಲ್ಪಡುವವು. ಆದ ಕಾರಣ ನಾಳೆಗೋಸ್ಕರ ಚಿಂತೆ ಮಾಡಬೇಡಿರಿ, ಯಾಕೆಂದರೆ ನಾಳಿನ ದಿನವು ತನಗೆ ಸಂಬಂಧ ಪಟ್ಟುವುಗಳಿಗಾಗಿ ತಾನೇ ಚಿಂತಿಸುವುದು. ಆ ದಿನಕ್ಕೆ ಅದರ ಕಾಟ ಸಾಕು. ನಾವು ನಮ್ಮ ಸಮಸ್ಯೆಯನ್ನು ಬಿಂಬಿಸಲು ಚತುರರಾಗಿದ್ದೇವೆ ಅಂದುಕೊಳ್ಳಬಾರದು. ನೀವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಚತುರರಾಗಿದ್ದೇವೆ ಎಂದುಕೊಂಡಷ್ಟು ಅದರ ಬಗ್ಗೆ ಚಿಂತಿಸ್ತೀರಿ, ಅದನ್ನು ಬಿಂಬಿಸಲು ಯತ್ನಿಸ್ತೀರಿ. ನಾನೊಂದು ಹಂತಕ್ಕೆ ಬಂದಿದ್ದೇನೆ, ಏನಾದರೂ ಬರುವಾಗ ದೇವರು ಉದ್ದೇಶವಾಗದಿದ್ರೆ ನಡೆಯಲ್ಲ ಅಂತ. ವಿಷಯಗಳ ಬಗ್ಗೆ ಚಿಂತಿಸುವುದರಲ್ಲಿ ತಪ್ಪಿಲ್ಲ. ಸತ್ಯವೇದ ಮೇರಿಯ ಬಗ್ಗೆ ಹೇಳೋದನ್ನು ನಾನು ಇಷ್ಟಪಡ್ತೇನೆ. ದೇವದೂತರು ಅವಳಿಗೆ ಕಾಣಿಸಿಕೊಂಡು ಅವಳು ಮಗು ಹೊರುತ್ತಾಳೆ ಎಂದಾಗ ಪುರುಷನ ನರ್ತಿರಲಿಲ್ಲ. ಮೇರಿ ಚಿಂತಿಸಿದಳೆಂದು ಸತ್ಯವೇದ ಹೇಳುವುದಿಲ್ಲ. ಅವಳು ತರ್ಕಿಸಿದಳೆಂದು ಹೇಳಲ್ಲ, ಕಾತರಳಾದಳೆಂದು ಹೇಳಲ್ಲ. ಅದು ಹೇಳುತ್ತೆ, ಅವಳು ಅವೆಲ್ಲವನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಳು ಎಂದನ್ನತ್ತೆ. ನನಗನಿಸುತ್ತೆ ನಾವು ಚಿಂತನೆ ಮಾಡಬಹುದೆಂದು. ಆದರೆ ಅದು ಬಹಳ ಹೆಚ್ಚಾದಾಗ, ಗಲಿಬಿಲಿಯಾಗಲು ಆರಂಭಿಸಿದಾಗ ನೀವು ತಳಮಳಗೊಳ್ಳುತ್ತೀರಿ ಮಾನಸಿಕ ಪೀಡನೆಗೆ ಒಳಗಾಗುತ್ತೀರಿ. ಆಗ ನೀವು ನಿಮಗೆ ಹೇಳ್ಕೋಬೇಕು, ನಾನು ಅತಿಯಾಗಿ ಮಾಡಿದ್ದೇನೆ, ದೇವರ ಕ್ಷೇತ್ರದಿಂದ ಹೊರಗೆ ಹೋಗಿದ್ದೇನೆ, ನಾನೀಗಲೇ ಹಿಂದೆ ಹೋಗಿ ದೇವರನ್ನು ನಂಬಬೇಕು. ಜ್ಞಾನೋಕ್ತಿ 3:5-7 ವಾಕ್ಯಗಳ ಅದ್ಭುತ ಸಮೂಹ. ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆವಿಡು, ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಬೇಕು. ಅನೇಕರು ಒಂದು ಸಂಗತಿ ಹೊಂದಿದ್ದೀರಿ, ಅದರಲ್ಲಿ ನೀವು ರಾತ್ರಿಯೆಲ್ಲ ಚಿತ್ರಿಸಲು ಪ್ರಯತ್ನಿಸ್ತೀರಿ. ನೀವು ಕಳೆದ ರಾತ್ರಿಯಿಂದ ಇಲ್ಲಿ ಇದ್ದಿದ್ದರೆ ನಿಮಗೆ ನಿಮ್ಮ ಸ್ನೇಹಿತರೊಟ್ಟಿಗೆ ಊಟ ಮಾಡಲು ಅವಕಾಶ ಸಿಕ್ಕಿಲ್ಲ. ನೀವು ಅವ್ರ ಜೊತೆ ಏನ್ ಮಾಡಬೇಕೆಂದು ಚರ್ಚೆ ಮಾಡಿರಲೂಬಹುದು. ನಾ ಏನ್ ಮಾಡ್ಬೇಕೆಂದು ನಿಮ್ಗನ್ಸುತ್ತೆ? ಏನ್ ಮಾಡ್ಬೇಕೆಂದಾಗ್ಲೇ ಯೋಚಿಸಿದ್ದೀರಿ, ಈಗ ಏನ್ ಮಾಡ್ಬೇಕೆಂದು ಬೇರೆಯವ್ರನ್ನ ಕೇಳ್ತೀರಿ? ನಾವು ಇತರರ ಬಳಿಗೆ ಏಕೆ ಹೋಗುತ್ತೇವೆ? ಅನೇಕರಿಗೆ ತಾವೇನ್ ಮಾಡ್ತಿದ್ದೇವೆ ಅಂತ ಗೊತ್ತಿರಲ್ಲ, ಅವ್ರು ನಮ್ಗೇನ್ ಮಾಡ್ಬೇಕೆಂದು ಹೇಳಲ್ಲ ಅರ್ಹರೇ. ಆಮೀನ್. ನಾವು ಸಿಂಹಾಸನದ ಬಳಿಗೆ ಹೋಗ್ಬೇಕು, ಫೋನ್ ಬಳಿಗಲ್ಲ. ಸಮಸ್ಯೆ ಇದ್ದಾಗ ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಬಿಡು, ಸ್ವಂತ ಬುದ್ಧಿ ಮೇಲೆ ಆಧಾರ ಮಾಡಬೇಡ. ನಿನ್ನೆಲ್ಲಾ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು, ಆಗ ಆತ ನಿನ್ನ ಮಾರ್ಗ ಸರಾಗ ಮಾಡುವ. ನಿನ್ನ ದೃಷ್ಟಿಯಲ್ಲಿ ಜ್ಞಾನಿ ಎಂತೆ ಇರಬೇಡ. ಈಗ ಈ ಹೇಳಿಕೆ ಕೆಲವು ಕಾಲದಿಂದ ಇದೆ. ನನ್ನ ಮಗಳು ಇದನ್ನು ಹೇಳುವುದನ್ನು ಕೇಳಿದ್ದೇನೆ, ಅದು ಅದೇ ಆಗಿದೆ, ಅದನ್ನು ನಿಭಾಯಿಸು ನೀನು. ನನಗೆ ನಿಜವಾಗಿ ಇಷ್ಟ. ಅನೇಕ ವಿಷಯಗಳಿಗೆ ನಾವು ವಿರುದ್ಧವಾಗಿ ಹೋರಾಡುತ್ತೇವೆ. ನಾವು ಮಾಡುವ ಆ ಹೋರಾಟವು ಅದನ್ನು ಬದಲಾಯಿಸಲ್ಲ ನಿಜವಾಗಿ, ಮತ್ತದು ಅದೇ ಆಗಿರುತ್ತೆ. ನೀವದನ್ನು ನಿಭಾಯಿಸಬೇಕು, ಏಕೆಂದರೆ ದೇವರು ನಿಮ್ಮೊಂದಿಗಿದ್ದಾನೆ, ನಿಮಗೆ ಸಹಾಯ ಮಾಡ್ತಾನೆ. ದೇವರು ಸಹಾಯ ಮಾಡ್ತಾನೆ ನಿಮ್ಮ ಪರಿಸ್ಥಿತಿ ಏನೇ ಆಗಿರಲಿ. ನನ್ನ ಬಳಿ ಒಂದು ಚಿಕ್ಕ ಪವರ್ ಪ್ಯಾಕ್ ಇದೆ. ಕಷ್ಟ ಬಂದಾಗ ಆತುಕೊಳ್ಳುವ 3 ವಾಕ್ಯಗಳು, ನನಗೆ ಬೇಡವಾದಾಗ ಆದರೂ ಅನಿವಾರ್ಯವಾದ ಪರಿಸ್ಥಿತಿಗಳು ಮತ್ತು ನಾನು ಅದರೊಂದಿಗೆ ಏನೋ ಪ್ರಯತ್ನಿಸುವಾಗ ಬೇಕಾಗುವುದು. ಅದನ್ನು ನಾನು ನನ್ನ ಯೋಚನೆಯಲ್ಲಿ ಎಲ್ಲಿಯೋ ಇಡುತ್ತೇನೆ, ಹೃದಯದಲ್ಲಿ ಒಂದು ಕಡೆ ಇಡುತ್ತೇನೆ, ಆಗ ಬಾಧಿಸಲ್ಲ. ಮತ್ತು ನನಗೆ ಸಮಸ್ಯೆ ಬಂದಾಗ ನಾನು ಆತುಕೊಳ್ಳುವ 3 ವಾಕ್ಯಗಳು ಅದುವೇ ಫಿಲಿಪ್ಪಿ 4:13. ಅದನ್ನು ಪರದೆ ಮೇಲೆ ಹಾಕುತ್ತೇವೆ. ಅದನ್ನು ನಾವು ಆಂಪ್ಲಿಫೈಡ್ ಬೈಬಲ್ನಲ್ಲಿ ನೋಡಬಹುದು. ನಾನು ಈ ವಚನವನ್ನು ಇಷ್ಟಪಡುತ್ತೇನೆ. ಫಿಲಿಪ್ಪಿ 4:13, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವುಗಳನ್ನು ಮಾಡಬಲ್ಲೆನು. ನಾನು ಎಲ್ಲಕ್ಕೂ ಸಿದ್ಧ. ನನ್ನೊಳಗೆ ಬಲವನ್ನು ಉಂಟು ಮಾಡುವ ಆತನ ಮೂಲಕ ಯಾವುದಕ್ಕಾದರೂ ಸಮವಾಗಿದ್ದೇನೆ. ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನೂ ಮಾಡಬಲ್ಲೆನು. ಎಲ್ಲವನ್ನು, ಅದು ನಿಮ್ಗೆ ಇಷ್ಟವಿಲ್ವೇ? ನಾನೆಲ್ಲದಕ್ಕೂ ಸಿದ್ಧವಾಗಿದ್ದೇನೆ. ನನ್ನೊಳಗೆ ಬಲವನ್ನು ಉಂಟು ಮಾಡುವ ಆತನ ಮೂಲಕ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ. ನಾನು ಸಿದ್ಧ. ನಾನು ಆತುಕೊಳ್ಳುವ ಇನ್ನೊಂದು ವಾಕ್ಯ, ಇದನ್ನು ಪರದೆ ಮೇಲೆ ಹಾಕುವುದಿಲ್ಲ, ಏಕೆಂದರೆ ಅದು ಆಂಪ್ಲಿಫೈಡ್ ಬೈಬಲ್ನಲ್ಲಿ ಅತಿ ಉದ್ದವಾಗಿದೆ. 1 ಕೊರಿಂಥ 10:13, ನೀವು ಸಹಿಸುವುದಕ್ಕಿಂತ ಹೆಚ್ಚಿನ ಶೋಧನೆಯನ್ನು ಆತ ನಿಮಗೆ ಬರಮಾಡುವುದಿಲ್ಲ, ಆದರೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಸಿದ್ಧ ಮಾಡುವನು. ನಂತರ ರೋಮ 8:28, ಒಟ್ಟಾಗಿ ಒಳ್ಳೆಯದಕ್ಕೆ ಸಂಭವಿಸುತ್ತದೆ. ನಾನು ನಂಬುತ್ತೇನೆ ಎಲ್ಲವೂ ಒಳ್ಳೆಯದಾಗಿ ಇಲ್ಲದೇ ಇರಬಹುದು, ಆದರೆ ಅದು 2 ಸಂಗತಿ ಮಾಡುವವರಿಗೆ ಒಳ್ಳೆಯದಕ್ಕಾಗಿ ಸಂಭವಿಸಬಹುದು. ದೇವರನ್ನು ಪ್ರೀತಿಸ್ತಾ ಇರುವುದು, ತಮ್ಮ ಜೀವಿತದಲ್ಲಿ ದೇವರ ಚಿತ್ತಕ್ಕಾಗಿ ಕಾಯ್ತಿರುವುದು. ನೀವು ಆತನನ್ನು ನಂಬುತ್ತಾ ಇದ್ದರೆ ಆತ ಏನನ್ನೂ ತಿರುಗಿಸಿ ನೀವು ಸ್ವಲ್ಪ ಬೆಲೆ ಪಡೆಯುವಂತಾಗಿಸಬಲ್ಲನು. ಇದನ್ನು ಹೇಗೆ ವಿವರಿಸುವುದು ಎಂದು ಗೊತ್ತಿಲ್ಲ, ಆದರೆ ನಾನು ಇದನ್ನು ಹೇಳಿ ಹೃದಯಪೂರ್ವಕವಾಗಿ ನಂಬುತ್ತೇನೆ. ನಾನು ಇನ್ನು ನನಗೋಸ್ಕರ ದುಃಖಿಸಲಾಗದು, ಏಕೆಂದರೆ ನಾನು ಬಾಲ್ಯದಲ್ಲಿ ನಿಂದಿಸಲ್ಪಟ್ಟಿದ್ದೇನೆ. ಏಕೆಂದರೆ ಹೇಗಾದರೂ ದೇವರ ಒಂದು ನಿಗೂಢ ಶಕ್ತಿ. ನಾನು ನಿಜವಾಗಿ ನಂಬುತ್ತೇನೆ ಏನೆಂದರೆ, ಅದು ನನಗೆ ಆಗದೇ ಇದ್ದಿದ್ದರೆ ನನ್ನ ಜೀವಿತವು ಈಗ ಇರುವಷ್ಟು ಉತ್ತಮವಾಗಿ ಎಂದೂ ಖಂಡಿತವಾಗಿ ಇರುತ್ತಿರಲಿಲ್ಲ. ಅದನ್ನು ಹೇಗೆ ವಿವರಿಸುವುದೆಂದು ಗೊತ್ತಿಲ್ಲ. ದೇವರು ನನಗೆ ಅವಕಾಶಗಳನ್ನು ಕೊಟ್ಟಿದ್ದಾನೆ. ನಾನು ನನ್ನ ಜೀವಿತದಲ್ಲಿ ಹೊಂದಿದ ನೋವನ್ನು ಸರಿಪಡಿಸುವುದಕ್ಕೆ ನನಗೆ ಎಂದಿಗೂ ಇಲ್ಲದಂತ ಒಂದು ಮಾರ್ಗ ನನಗೆ ಗೊತ್ತು. ಆತ ನನ್ನ ಗೌರವಕ್ಕೆ ಮಾರ್ಗಗಳನ್ನು ನಾನಿದ್ದಂತಹ ಸ್ಥಿತಿಯಲ್ಲಿ ಕೊಟ್ಟನು. ದೇವರೊಂದಿಗಿನ ನನ್ನ ನಡೆಯನ್ನು ಇನ್ಯಾವುದಕ್ಕೂ ಮಾರಿಕೊಳ್ಳಲ್ಲ. ನಾನು ದೇವರೊಂದಿಗೆ ನನಗೆ ಇರುವುದನ್ನು ಮಾರಿಕೊಳ್ಳಲ್ಲ. ನನಗೆ ಅದ್ಯಾವುದೂ ಸಂಭವಿಸದೇ ಇದ್ದಿದ್ರೆ, ದೇವರೊಂದಿಗೆ ಈ ಸಂಬಂಧ ಇರದೇ ಇದ್ದಿದ್ದರೆ ಅದು ನನಗೆ ಸಂಭವಿಸಿದ್ದು. ಈ ಸಂಬಂಧ ದೇವರೊಟ್ಟಿಗೆ ಇದ್ದಿದ್ದರೆ ನಾನು ನನಗಿದ್ದ ಎಲ್ಲಾ ಕೆಟ್ಟದನ್ನು ದೇವರ ಜೊತೆಗೆ ಈಗ ನನಗಿರುವ ಸಂಬಂಧಕ್ಕಾಗಿ ಕೊಟ್ಟು ಬಿಡ್ತಿದ್ದೆ. ಆತನ ನಂಬಿಕಸ್ತಿಕೆಯನ್ನು ನೋಡಿದ್ದೇನೆ. ನಾನು ನಿಮ್ಮ ಮುಂದೆನಂತೆ ಹೇಳುವಾಗ, ದೇವರ ನಂಬಿಕಸ್ತು ನನಗೆ ಗೊತ್ತು, ಆತನ ನಿಮ್ಮನ್ನು ಪ್ರೀತಿಸ್ತಾನೆಂದು ನನಗೆ ಗೊತ್ತು, ಆತನ ವಾಕ್ಯ ಸತ್ಯ ಎಂದು ನನಗೆ ಗೊತ್ತು, ನಿಮ್ಮ ಜೀವಿತಕ್ಕೆ ಆತನು ಒಳ್ಳೆಯ ಯೋಜನೆ ಹೊಂದಿದ್ದಾನೆಂದು ನಂಗೆ ಗೊತ್ತು, ನಿಮಗೆ ಒಳ್ಳೆಯದಾಗುವಂತೆ ದೇವರು ಮಾಡಲು ಆಗದೆ ಯಾವುದು ನಿಮಗೆ ವಿರುದ್ಧವಾಗಿ ಬರುವುದಿಲ್ಲ ಎಂದು ನಂಗೆ ಗೊತ್ತು ಎಂದು ಹಾಗೆ ಹೇಳುತ್ತಿಲ್ಲ. ನಂಗದಾಗೋದನ್ನು ನನ್ನ ಜೀವಿತದಲ್ಲಿ ನಾನು ನೋಡಿದ್ದೇನೆ. ಜೀವಿತದಲ್ಲಿ ಕೆಲ ಸಂಗತಿಗಳು ಅನಿವಾರ್ಯವಾಗಿರುತ್ತೆ. ಕೆಲ ಸಂಗತಿಗಳು ಆಗಿಂದಾಗೆ ಆಗುತ್ತೆ, ಮತ್ತು ನೀವದರ ಜೊತೆಯಲ್ಲಿ ಹೇಳಬೇಕು ಸರಿ ಅದು ಅದೇ ಆಗಿದೆ, ನಾನದನ್ನು ನಿಭಾಯಿಸ್ತೇನೆ. ಇನ್ನೂ ಕೆಲವಿದೆ. ನೀವು ಜೀವಿತದಲ್ಲಿ ಬಹಳಷ್ಟು ಕಾಯ್ತೀರಿ. ಸೆಲ, ನಿಂತದ್ರ ಬಗ್ಗೆ ಶಾಂತವಾಗಿ ಯೋಚಿಸಿ. ಈಗ ಯೋಚಿಸೋದು ಯಾವುದಾದ್ರೂ ಸಿಕ್ಕಾಗ ಅದು ಬಹಳ ಕಾಲ ಇರಲ್ಲ, ನೀವು ಮತ್ತೆ ಯಾವುದಕ್ಕಾದ್ರೂ ಕಾಯ್ತೀರಿ. ನೀವು ದಿನಸಿ ಅಂಗಡಿಯ ಸಾಲಿನಲ್ಲಿ ಕಾಯುವುದು, ಗ್ಯಾಸ್ ಸ್ಟೇಷನ್ನಲ್ಲಿ ಕಾಯುವುದು, ಇಲ್ಲಿ ಕಾಯುವುದು ಅಲ್ಲಿ ಕಾಯುವುದು ಮಾತ್ರವಲ್ಲದೆ ನೀವು ದೇವರ ಬಳಿ ಕಾಯ್ತೀರಿ. ಸಂತೋಷವಾಗಿರಬೇಕಿದ್ದರೆ ನಿಮ್ಮ ಮುಖದ ಮೇಲೆ ನಗೆಯಿಟ್ಟು ಕಾಯುತ್ತೀರಿ. ನೀವು ದೇವರ ಜ್ಞಾನ ಮತ್ತು ನಂಬಿಗಸ್ತಿಕೆಯ ಮೇಲೆ ಭರವಸೆ ಇಟ್ಟು ಕಾಯ್ತೀರಿ. ನೀವು ಕಾಯುತ್ತೀರಿ. ಇಲ್ಲಿ ಇನ್ನೊಂದು ಅನಿವಾರ್ಯವಾದದ್ದು, ಎಲ್ಲರೂ ನಿಮ್ಮನ್ನು ಇಷ್ಟಪಡುವುದಿಲ್ಲ. ಓ ಸರಿ, ಯಾರೋ ಉತ್ತಮವಾಗಿರೋರನ್ನ ತಿಳ್ಕೊಳ್ಳೋ ಅವಕಾಶ ಕಳ್ಕೊಂಡ್ರು. ಏ, ನಿಮ್ಮನ್ನು ಉತ್ತಮ ಎಂದು ಹೇಳುದು ದೇವ್ರೆ. ಯಾರಾದ್ರೂ ನನ್ನನ್ನು ಇಷ್ಟಪಡೆದಿದ್ದರೆ ಅದು ಅವರಿಗೂ ದೇವರಿಗೂ ಮಧ್ಯೆ ಇರುವಂತದ್ದು. 10% ಜನ ನಿಮ್ಮನ್ನು ಇಷ್ಟಪಡಲ್ಲ, ನನ್ನನ್ನು ಕೂಡ ಅವರು ಇಷ್ಟಪಡುವುದಿಲ್ಲ. 10% ಜನರು ನಮ್ಮನ್ನು ಇಷ್ಟಪಡಲ್ಲ. 90% ಜನರ ಬಗ್ಗೆ ಯೋಚಿಸೋಣ. ಜೀವಿತದಲ್ಲಿ ಇಲ್ಲಿ ಇನ್ನೊಂದು ಕೇಳಿರಿ, ನೀವು ಆಗಾಗ ನಿರಾಶೆಗೊಳ್ಳುತ್ತಲೇ ಇರುತ್ತೀರಿ. ಒಳ್ಳೆಯ ಸುದ್ದಿ ದೇವರಲ್ಲಿದೆ, ನೀವು ಮತ್ತೆ ನೇಮಿಸಲ್ಪಡುತ್ತೀರಿ. ಒಂದು ವಿಷಯ ಆಗದಿದ್ರೆ ದೇವರಿಗೆ ಸ್ತೋತ್ರ, ಪ್ರತಿದಿನ ಒಂದು ಹೊಸ ಆರಂಭ. ನಿನ್ನೆಯನ್ನು ಹೋಗಲು ಬಿಡಬಹುದು, ಪುನಃ ಎಲ್ಲವನ್ನು ಆರಂಭಿಸಬಹುದು. ಅದೆಷ್ಟು ಕಹಿಯಾಗಿದೆ ನಂಗೆ ಗೊತ್ತಿಲ್ಲ, ಆದರೆ ಕರುಣೆ ಪ್ರತಿ ಬೆಳಿಗ್ಗೆ ಹೊಸದಾಗಿರುತ್ತದೆ. ನಿನ್ನೆ ಕೆಟ್ಟದಾಗಿ ಕಳೆದಿದ್ದರೂ ಪರವಾಗಿಲ್ಲ, ಕ್ಷಮೆ ಹೊಂದಿ ಮತ್ತೆ ಹೊಸದನ್ನು ಆರಂಭಿಸಬಹುದು. ನಿಮ್ಮೆಲ್ಲ ಯೋಜನೆಗಳು ನಡೆಯಲ್ಲ, ಅದು ಇನ್ನೊಂದು ಅನಿವಾರ್ಯತೆ. ಜೀವಿತದಲ್ಲಿ ಕೆಲವಾಗುತ್ತೆ, ಆದರೆ ಇನ್ನು ಕೆಲವು ಆಗದೇ ಇರಬಹುದು. ಸತ್ಯವೇದ ಹೇಳುತ್ತೆ, ಮನುಷ್ಯನ ಮನಸ್ಸು ತನ್ನ ದಾರಿಯನ್ನು ಯೋಜಿಸುತ್ತದೆ, ಆದರೆ ದೇವರು ಅವರ ಹೆಜ್ಜೆಗಳನ್ನು ನಿರ್ದೇಶಿಸುತ್ತಾನೆ. ನೀವು ಅರ್ಥ ಮಾಡಿಕೊಳ್ಳುವ ಇನ್ನೊಂದು ವಿಷಯ, ಸೈತಾನ ನಿಮ್ಮನ್ನು ದ್ವೇಷಿಸ್ತಾನೆ. ಇನ್ನೊಂದು ಒಳ್ಳೆಯ ಸುದ್ದಿ, ನೀವು ಸರಿಯಾದ್ದನ್ನು ಮಾಡಲು ಪ್ರಯತ್ನಿಸುವಾಗ ನೀವು ಹಿಂಸಿಸಲ್ಪಡುತ್ತೀರಿ. ಸರಿಯಾಗಿದ್ರೆ ನಾನು ಅದನ್ನು ಓದಬೇಕೇನು? ನಾನದನ್ನು ಹೇಳಿಲ್ಲ, ಅದು ಹೇಗಾಯ್ತು ಎಂದು ಗಮನಿಸಿದ್ದೀರಾ? ನೀತಿಯ ನಿಮಿತ್ತವಾಗಿ ಹಿಂಸಿಸಲು ಪಡುವವರು ಧನ್ಯರು, ನೀತಿಯ ನಿಮಿತ್ತ. ಯಾಕೆಂದರೆ ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ದೂಷಿಸಿ ಹಿಂಸಿಸಿ ನಿಮಗೆ ವಿರೋಧವಾಗಿ ಎಲ್ಲ ತರಹದ ಕೆಟ್ಟದ್ದನ್ನು ಸುಳ್ಳಾಗಿ ಹೇಳಿದರೆ ನೀವು ಧನ್ಯರು. ನನ್ನ ನಿಮಿತ್ತ ಜನರು ದೂಷಿಸಿ ಹಿಂಸಿಸಿ ವಿರೋಧವಾಗಿ ಕೆಟ್ಟದ್ದನ್ನು ಸುಳ್ಳಾಗಿ ಹೇಳಿದರೆ, ನಾನು ಇದನ್ನು ನಂಬಿದರೆ ಇದರರ್ಥ ನನ್ನ ಬಗ್ಗೆ ವರ್ತಮಾನ ಪತ್ರಿಕೆಯಲ್ಲಿ ಕೆಟ್ಟ ಲೇಖನ ಬರೆಯಲ್ಪಟ್ಟು ಸುಳ್ಳುಗಳನ್ನು ಹೇಳುವಾಗ ನಾನು ಜನರಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ, ಆಶೀರ್ವಾದ ಪಡೆಯುತ್ತೇನೆ. ಆಶೀರ್ವದಿಸಲ್ಪಟ್ಟಿದ್ದೇನೆ ಅಂದುಕೊಂಡೆ, ಇನ್ನು ಸುತ್ತಿಲ್ಲ, ಆದರೆ ದಾರಿಯಲ್ಲಿದ್ದೇನೆ. ಪ್ರತಿ ಬಾರಿ ಅದು ಆಗುವಾಗ ನಾನು ಓದ್ತೇನೆ ಓದ್ತೇನೆ ಓದ್ತಿರ್ತೇನೆ. ಸಂದೇಶ ಅದೇನೇ ನಿಮಗೆ ಗೊತ್ತು, ಅದು ನಿಮಗೆ ಕ್ರಿಸ್ತನ ನಿಮಿತ್ತ ಬಾಧೆ ಪಡಲು ಇರುವ ಭಾಗ್ಯ. ನಾವು ನಿಂತು ಹೀಗೆ ಹೇಳುವ ಭಾಗ್ಯವನ್ನು ಪಡೆದಿದ್ದೇವೆ. ನಾನು ತಂದೆಯಾದ ದೇವರಲ್ಲಿ, ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿ, ಪವಿತ್ರಾತ್ಮನಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಆತನು ನನಗಾಗಿ ಸತ್ತನು, ಹೂಣಲ್ಪಟ್ಟನು, ಸತ್ತವರೊಳಗಿಂದ ಎದ್ದನು. ನಾನು ಆತನ ಮಗು ಎಂದು ನಂಬುತ್ತೇನೆ. ಬೇರೆಯವರು ನಮಗೆ ತಮಾಷೆ ಮಾಡುವಾಗ ನಾವು ಅದನ್ನು ಹೇಳುವ ಭಾಗ್ಯವನ್ನು ಹೊಂದಿದ್ದೇವೆ. ದೇವರೊಂದಿಗೆ ಬಲವಾದ ನಡೆ ನಡೆಯಬೇಕಿದ್ದರೆ ನೀವು ನೋಡಿಕೊಳ್ಳುವವರು ವಿರುದ್ಧವಾಗಿ ಬರಬಹುದು ಬಹುಶಃ. ಅಂದರೆ ಅದು ಅನಿವಾರ್ಯ. ನಾವು ಜನರು ಅಂದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ದೇವರು ಅಂದುಕೊಳ್ಳುವ ಬಗ್ಗೆ ಚಿಂತಿಸಬೇಕು. ನಾವು ಸರಿಯಾದ ನಿಮಿಷಕ್ಕಿಂತ ಹೆಚ್ಚು ನಿತ್ಯತ್ವದ ಬಗ್ಗೆ ಚಿಂತಿಸಬೇಕು. ಇದನ್ನು ಮಾಡಲು ದೇವರು ಕರೆದಾಗ ನಮ್ಮ ಸಭೆಯನ್ನು ಬಿಡುವಂತೆ ಕೇಳಲ್ಪಟ್ಟೆವು, ಸ್ನೇಹಿತರನ್ನು ಕಳೆಕೊಂಡೆವು. ಸಂಬಂಧಿಗಳಲ್ಲಿ ಅನೇಕರು ವಿರುದ್ಧವಾದರೂ ಅದು ಕಷ್ಟ ಸಮಯವಾಗಿತ್ತು, ನನಗೆ ಅರ್ಥವಾಗಲಿಲ್ಲ. ನಾನು ನೆನೆಸಿದೆ ನಾನು ದೇವರೊಂದಿಗೆ ಹೋಗಲು ಪ್ರಯತ್ನಿಸುತ್ತಿದ್ದೇನೆ ಅಷ್ಟೇ ಎಂದು. ಬೇರೆಯವರು ಮಾಡುವುದಕ್ಕಿಂತ ಭಿನ್ನವಾಗಿ ನೀವು ಮಾಡಬೇಕೆಂದಿರುವಾಗ ಕೇವಲ ಅವರು ನಿಮ್ಮ ಬಗ್ಗೆ ತೀರ್ಪು ಮಾಡಿ ಟೀಕೆ ಮಾಡುವರಷ್ಟೇ. ಆಗ ಅವರನ್ನು ಕ್ಷಮಿಸಿ ಪ್ರೀತಿಸುವಂತೆ ದೇವರು ನಿಮ್ಗೆ ಹೇಳ್ತಾನೆ. ನಾವು ಸರಿಯಾದ್ದನ್ನು ಮಾಡಲು ಪ್ರಯತ್ನಿಸುವಾಗ ನಾವು ಹಿಂಸಿಸಲ್ಪಡುತ್ತೇವೆ, ಆದರೆ ತಕ್ಕ ಸಮಯದಲ್ಲಿ ನೀವು ಮನಗುಂದದಿದ್ದರೆ ಫಲ ಕೊಯ್ತೀರಿ. ನಾನಂದೇ ತಕ್ಕ ಸಮಯದಲ್ಲಿ ನೀವು ಮನಗುಂದದಿದ್ದರೆ ಫಲ ಕೊಯ್ತೀರಿ. ತಮಾಷೆ ಆಗಿಲ್ವೇ ಹೇಗೆ ಎಲ್ಲರೂ ಒಳ್ಳೆಯ ಭಾಗಕ್ಕೆ ಚಪ್ಪಾಳೆ ಹೊಡೆದರು? ಇಲ್ಲಿ ಇನ್ನೊಂದು ಅನಿವಾರ್ಯತೆ, ಏನನ್ನಾದರೂ ದೇವರನ್ನು ಕೇಳುವಾಗ ಆತನು ಯಾವಾಗಲೂ ಆಗಲಿ ಎನ್ನುವುದಿಲ್ಲ. ಆದರೆ ನೀವು ನಿಶ್ಚಿತವಾಗಿರಬೇಕು, ಆತನು ಇಲ್ಲ ಎಂದು ಹೇಳಿದರೆ ಆಗ ನೀವು ಕೇಳಿದ್ದು ನಿಮಗೆ ಒಳ್ಳೆಯದಲ್ಲ ಎಂದರ್ಥ. ಅಮೀನ್. ನನ್ನ ಕೊನೆಯ ಅನಿವಾರ್ಯತೆ, ಜನರು ಪರಿಪೂರ್ಣರಲ್ಲ, ನಾವೆಲ್ಲ ಸ್ವಲ್ಪ ಒರಟಾಗಿದ್ದೇವೆ. ನನ್ನನ್ನು ಸೇರಿಸಿ, ನಾವು ಸಮಾಧಾನವಾಗಿರಲು ದೇವರು ಬಯಸ್ತಾನೆ. ನಾವು ಚಿಂತೆ, ತಳಮಳ, ಕಾತರತೆ, ಭಯದಲ್ಲಿ ಇರೋದಾತ ಬಯಸಲ್ಲ. ನೋಡಿ, ಇದು ಸ್ವಾರಸ್ಯಕರ. ಕೃಪೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಸಮಾಧಾನ ಹೊಂದಲಾರಿರಿ. ಸತ್ಯವೇದದ ಹೊಸ ಒಡಂಬಡಿಕೆಯಲ್ಲಿ ನಾನು ಸ್ವಾರಸ್ಯಕರವಾದ್ದನ್ನು ಕಂಡೆ. ಬಹುದೊಡ್ಡ ಸಂಖ್ಯೆಯ ಹೊಸ ಒಡಂಬಡಿಕೆಯ ಪುಸ್ತಕಗಳು. ಅಪೌಸ್ತಲನಾದ ಪೌಲನು ಸಭೆಗಳಿಗೆ ಪುಸ್ತಕವನ್ನು ಬರೆಯಲು ಪ್ರಾರಂಭಿಸುವಾಗ ಹೇಳಿದ ಶುಭಾಶಯಗಳು ಆ ಪುಸ್ತಕದಲ್ಲಿ ಬರೆದಿದೆ. ನಮ್ಮ ಕರ್ತನು ರಕ್ಷಕನಾದ ಯೇಸುಕ್ರಿಸ್ತನ ಜ್ಞಾನದ ಮೂಲಕ ನಿಮಗೆ ಕೃಪೆಯೂ ಮತ್ತು ಶಾಂತಿಯೂ ವೃದ್ಧಿಯಾಗಲಿ. ಪದೇ ಪದೇ ಪದೆಯಾಗಿ ಅದು ಕೊಲೆಸೆಯಲ್ಲಿ, 1 ಮತ್ತು 2 ಕೊರಿಂಥದಲ್ಲಿ, ಗಲಾತ್ಯ ಎಫೆಸ ಫಿಲಿಪಿಯಲ್ಲಿ, 1 ಮತ್ತು 2 ಥೆಸಲೋನಿಕ, 1 ಮತ್ತು 2 ತಿಮೋತಿ, ತೀತ ಫಿಲಮೋನ, 1, 2 ಪೇತ್ರ ಮತ್ತು 2 ಯೋಹಾನದಲ್ಲಿದೆ. ಯೇಸು ಕ್ರಿಸ್ತನ ಜ್ಞಾನದ ಮೂಲಕ ಕೃಪೆಯು ಶಾಂತಿಯು ನಿಮಗೆ ವೃದ್ಧಿಯಾಗಲಿ. ಹೀಗೆ ಒಬ್ರನ್ನೊಬ್ರು ವಂದಿಸ್ತಿದ್ರು. ನಾವು ಹೇಳುದು, ಹೇಯ್ ಏನಯ್ಯ ಹೇಗಿದ್ಯಾ? ಆದರೆ ಪೌಲ ಹೇಳುತ್ತಿದ್ದದ್ದು, ನೀವು ಕೃಪೆಯನ್ನು ಅರ್ಥ ಮಾಡಿ ಕೊಳ್ಳದಿದ್ದರೆ ಸಮಾಧಾನ ಇರುವುದಿಲ್ಲ ಎಂದು. ಕೃಪೆಯು ಕೇವಲ ದೇವರ ಅನರ್ಹ ಒಲವು ಅಲ್ಲವೇ ಅಲ್ಲ. ಕೃಪೆ ದೇವರ ಆತ್ಮನ ಶಕ್ತಿಯಾಗಿದ್ದು ನಮಗೆ ಉಚಿತವಾಗಿ ಕೊಡಲ್ಪಡುತ್ತದೆ. ಆದ್ದರಿಂದ ನಾವು ಮಾಡುವುದನ್ನೆಲ್ಲ ಸುಲಭವಾಗಿ ಮಾಡುವಂತೆ. ಅದನ್ನು ಪುನಃ ಹೇಳ್ತೇನೆ, ನಿಮಗೆ ಸಮಸ್ಯೆ ಇದ್ದರೆ ಅವಶ್ಯವಿರುವುದು ಕೃಪೆ. ನಿಮಗೆ ದೊಡ್ಡ ಸಮಸ್ಯೆ ಇದ್ದರೆ ಅವಶ್ಯವಿರುವುದು ಹೆಚ್ಚಿನ ಕೃಪೆ. ನಿಮಗೆ ಬಹಳ ಕಾಲ ಸಮಸ್ಯೆ ಇದ್ದರೆ ಆಗ ಅಗತ್ಯವಿರುವುದು ಕೃಪೆ, ಕೃಪೆ, ಹೆಚ್ಚಿನ ಕೃಪೆ. ಕೃಪೆ ನೀವು ಮಾಡುವುದನ್ನು ಸುಲಭವಾಗಿ ಮಾಡುವಂತೆ ಸಾಮರ್ಥ್ಯ ಕೊಡುವ ಪವಿತ್ರಾತ್ಮನ ಶಕ್ತಿ. ಅದನ್ನು ನೀವು ಯಾವ ಮೊತ್ತದ ಶ್ರಮದಿಂದಲೂ ಎಂದೂ ಮಾಡಲಾರ್ರಿ. ದೇವರು ಕಠಿಣವಾದ್ದನ್ನು ಸುಲಭವಾಗಿ ಮಾಡ್ತಾನೆ. ನಿಮಗೆ ಬೆಳೆಸಲು ಕಠಿಣವಾಗಿರುವ ಒಂದು ಮಗು ಇದ್ದರೆ, ಅಥವಾ ನಿಮ್ಮ ವಿವಾಹದಲ್ಲಿ ಒಂದು ಪರಿಸ್ಥಿತಿ ಇದ್ದು ಅದು ನಿಮಗೆ ಸಹಿಸಲಾಗದ್ದು ಆಗಿದ್ದರೆ, ಅದನ್ನು ಅಂಟಿಕೊಂಡಿರಲು ದೇವರು ಹೇಳಿದ್ದಾನೆ ಎಂದು ನಂಬಿದ್ರೆ, ದೇವರು ನಿಮಗೆ ದೌರ್ಭಾಗ್ಯರಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಇರಬೇಕೆಂದು ಹೇಳುತ್ತಿದ್ದಾನೆ ಅಂದುಕೊಳ್ಳಬೇಡಿರಿ. ಸಂತೋಷವಾಗಿರಲು, ಶಕ್ತರಾಗಬೇಕೆಂದು ಆತ ಬಯಸುತ್ತಾನೆ. ಅಲ್ಲಿ ಇರಬೇಕೆಂದು ಆತ ಕೇಳಿದರೆ ಇರುವುದಕ್ಕೆ ಕೃಪೆ ಕೊಡ್ತಾನೆ. ಒಂದು ಕೆಲಸ ಮಾಡಲು ಕೇಳಲ್ಪಟ್ಟಿದ್ದೀರಿ ಎಂದು ಭಾವಿಸಿದ್ರೆ ಅದು ನಿಮ್ಮ ತಲೆ ಮೇಲಿದೆ. ಅದನ್ನು ಮಾಡುವಂತೆ ದೇವರು ಕೃಪೆ ಕೊಡ್ತಾನೆ. ನೀವು ಒಂದು ಕಾಯಿಲೆಯನ್ನು ದಾಟಿ ಹೋಗಬೇಕಿದ್ದರೆ ನಿಮ್ಮ ಜೀವಿತದ ಮೇಲೆ ಸ್ವಸ್ಥತೆಯು ಬರುವವರೆಗೆ ದೇವರು ನಿಮಗೆ ಕೃಪೆ ಕೊಡುತ್ತಾನೆ. ಆತ ನಮ್ಮನ್ನು ಸ್ವಸ್ಥ ಮಾಡುವನು, ನಾವು ಅದನ್ನು ಮರೆಯಬಾರದು. ಆದರೆ ಬೇಕಿದ್ದಾಗ ಅದು ಆಗಲೇ ಆಗುವುದಿಲ್ಲ, ನಮಗೆ ಬೇಕಾದ ರೀತಿಯಲ್ಲಿ ಸಿಗುವುದಿಲ್ಲ. ಕೃಪೆ ಅದ್ಭುತವಾದದ್ದು. ಕೃಪೆಯ ಬಗ್ಗೆ ಕಲಿಯದೇ ಇದ್ದಿದ್ದರೆ ನಾನು ಹುಚ್ಚಳಾಗಿ ಹೋಗ್ತಿದ್ದೆ ಅಂದನ್ಸುತ್ತೆ. ಕೃಪೆ, ಕೃಪೆ, ಹೆಚ್ಚಿನ ಕೃಪೆ. ನಿಮಗೆ ಕೃಪೆ ಮತ್ತು ಶಾಂತಿಯು ಹೆಚ್ಚಾಗಲಿ. ನಮ್ಮ ಕರ್ತನು ರಕ್ಷಕನಾದ ಯೇಸುಕ್ರಿಸ್ತನ ಜ್ಞಾನದ ಮೂಲಕ